ಮತ್ತು ಎಳಿಕೆ ಹತ್ತಿರ ತುಳಸಿ ದರ್ಶನ ಮಾಡಬೇಕು, ತುಳಸಿಗೆ ನೀರು ಹಾಕಬೇಕು, ಕೆಲವೆಲ್ಲ ತುಳಸಿ ಮೃತ್ತಿಕಾ ಧಾರಣೆ ಮಾಡೋದು, ಕೆಲವೆಲ್ಲ ಮಿನಿಮಮ್ ಅವಿಷ್ಟು ಸೇರಿಸಿಬಿಡ್ತಾರೆ ಆಚಾರ್ಯ. ಅದಕ್ಕೆ ಸಮುತ್ಥಾಯ ಇವಿಷ್ಟು ಕೂಡ ಟೈಮ್ ಕಮ್ ಅಂಡ್ ರಿಪೋರ್ಟ್ ಅಂತ ಹೇಳಿದ ತಕ್ಷಣ ಹತ್ತು ವರ್ಷ ಪದ್ಧತಿ ಹೋಗಬೇಕು, ಸಣ್ಣ ಹೋಗಬೇಕು, ಬರಿಬೇಕು, ರಿಪೋರ್ಟ್ ಡ್ಯೂಟಿ ರಿಪೋರ್ಟ್ ಕೊಡಬೇಕು, ಪ್ರೊಸೆಸ್ ಇದೆ. ಅವ್ನು ಹೇಳೋದು ರಿಪೋರ್ಟ್ ಅಂದ್ಬಿಡ್ತಾನೆ ಅಷ್ಟೇ. ಅದು ಆಚಾರ್ಯ ಭಾಷ್ಯಕಾರರು ಅವ್ರು ತಮ್ಮ ಸ್ಟೈಲಲ್ಲಿ ಮಾತಾಡ್ತಾರೆ. ಸ್ಮೃತ್ವ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ, ಕೃತ ಶೌಚೋ ಯಥಾವಿಧಿ. ಅವನೇನು ಮಾಡಬೇಕು, ಶೌಚವನ್ನು ಮಾಡಬೇಕು, ಶುದ್ಧನಾಗಬೇಕು. ಶೌಚ ಅಂದರೆ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಅದು ದಿಕ್ಕು ಎಲ್ಲ ಹೇಳ್ತಾರೆ, ಶುರು ಮಾಡ್ತಾರೆ ಆಮೇಲೆ ಯಾವ ದಿಕ್ಕಿಗೆ ಹೋಗಬೇಕು. ಇವತ್ತೆಲ್ಲ ವಾಸ್ತುಶಾಸ್ತ್ರದಿಂದ ಏನು ಮಾಡಿಬಿಟ್ಟಿದ್ದಾರೆ, ಈಗ ವಾಯುವೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ವಾಯುವೇಕ್ಕೆ ಡಬ್ಲ್ಯೂ ಸಿ ಬರೋ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ತಪ್ಪದು ಆ್ಯಕ್ಚುಲಿ ನೈಋತ್ಯಕ್ಕೆ ಬರಬೇಕು. ನೈಋತ್ಯ ಅಂಬೋದು ಸರಿಯಾದ ನೈಋತ್ಯ ಅಂಬ ದಿಕ್ಕು ಯಾವುದಕ್ಕದು ಅದು ಸ್ಪಷ್ಟ ಶಾಸ್ತ್ರ ಹೇಳಿ ಕರೆಕ್ಟಾಗಿದೆ. ಇವ್ರ ಪ್ರಕಾರ ಬದಲಾಯಿಸ್ಕೊಂಡ್ಬಿಡ್ತಾರೆ ಪೂರ್ತಿಯಾಗಿ. ನೈಋತ್ಯ ಇರಬೇಕಾದ ಪದ್ಧತಿ, ಆ ದಿಕ್ಕಿಗೆ ಹೋಗಬೇಕು, ಮತ್ತೆ ಹೇಗಿರಬೇಕು, ಏನೆಲ್ಲ ವಿವರಣೆಗಳೆಲ್ಲ ಕೊಡ್ತಾ ಬರ್ತಾರೆ. ಅದರಿಂದ ಹೇಗಿತ್ತು ಅಂದರೆ, ಇವತ್ತು ಆಧುನಿಕ ಸಮಸ್ಯೆನೇ ಬರೋದಂಥ ಒಂದು ನ್ಯಾಚುರಲ್ಲಾಗಿ ಕ್ಲೀನ್ ಆಗಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ರು. ಆಮೇಲೆ ಎಷ್ಟು ತರ್ತೆ ಕೈಕಾಲು ತೊಳ್ಕೋಬೇಕು, ಯಾವ ಮಣ್ಣು ಉಪಯೋಗಿಸ್ಬೇಕು, ಕೈ ತೊಳ್ಕೋಬೇಕಾದ್ರೆ ಯಾವುದು ಉಪಯೋಗಿಸ್ಬೇಕು, ಎಷ್ಟು ಸರ್ತು ಮಾಡಬೇಕು, ಎಷ್ಟು ಸರ್ತು ಬಾಯಿ ಮುಕ್ಕಳಿಸ್ಬೇಕು, ಹಲ್ಲು ಉಜ್ಜೋದು ಹೇಗೆ, ಅವೆಲ್ಲ ಸೇರ್ಕೊಂಡ್ಬಿಡುತ್ತೆ ಕಂಪ್ಲೀಟಾಗಿ. ಅದಿಷ್ಟು ಪೋರ್ಷನ್ ಕೃತ್ವ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಯಾಜ್ ಪರ್ ರೂಲ್ಸ್ ಅಂತ ಹೇಳಿಬಿಟ್ಟು ಅವಿಷ್ಟು ಅಪ್ಲಿಕಬಲ್ ಆಗಿ ಶಾಸ್ತ್ರೋಕ್ತ ಅದೆಲ್ಲ ಅದಕ್ಕೆ ಎಲ್ಲಿ ನೋಡ್ಕೋಬೇಕು ಅದನ್ನೆಲ್ಲ ನೀವೀಗ ಸಂಬಂಧಪಟ್ಟ ಗ್ರಂಥ ಒಂದು ತಿಳ್ಕೋಬೇಕಾದ ಮೇನ್ ಪಾಯಿಂಟ್ ಇಷ್ಟು. ಕೃತ ಶೌಚೋ ಯಥಾವಿಧಿ ಧೌತದಂತಹ, ಆಮೇಲೆ ಹಲ್ಲು ಉಜ್ಜಬೇಕು, ಶೌಚ ಭುಕ್ಷಿನ ಮೇಲೆ ಹಲ್ಲು ಉಜ್ಜಬೇಕು. ಧೌತದಂತಹ ಯಥಾವಿಧಿ ಧೌತದಂತಹ, ದಂತ ಅಂದರೆ ಧೌತ ಅಂದರೆ ಸ್ವಚ್ಛ ಮಾಡಿಕೊಳ್ಳೋದು, ದಂತಧಾವನವನ್ನು ಮಾಡ್ಕೋಬೇಕು. ದಂತಧಾವನ ಮಾಡ್ಕೋಬೇಕಾದ್ರೆ ಯಾವ ಕಡೆ ದಿಕ್ಕಿ ಮುಖ ಮಾಡಬೇಕು ಫಸ್ಟ್ ಅವನು, ಗೊತ್ತಾಯ್ತಾ, ಯಾವ ದಂತ ಕಷ್ಟ ಉಪಯೋಗಿಸ್ಬೇಕು, ಯಾರ್ಯಾರು ಉಪಯೋಗಿಸ್ಬೇಕು, ಮತ್ತು ಬಾಯಿ ಹೇಗೆ ಮುಕ್ಕಳಿಸ್ಬೇಕು, ಬಾಯಿ ಮುಕ್ಕಳಿಸ್ಬೇಕು ಎಷ್ಟು ಸಂಖ್ಯೆಯಲ್ಲಿ ಬಾಯಿ ಮುಕ್ಕಳಿಸ್ಬೇಕು. ಇವತ್ತು ಕೈ ಮುಕ್ಕಳಿಸ್ತಾರೆ ಮತ್ತೆಲ್ಲ ನೋಡಿರೋ ಹಾಗೆ ಬೇರೆ ಊರಿಗೆ ಹೋದ ಕಾಲಕ್ಕೆ ಯಾವ ಮನೆಗೆ ಹೋಗಿ, ಯಾವ ಮಠ ಆಗಿರಲಿ ಮನೆಗಳಾಗಿರಲಿ ಬಾತ್ರೂಮ್ನಲ್ಲಿ ತೊಡ್ಕೊಂಡು ಏನೇನೂ ಇರೋದಿಲ್ಲ, ಅಲ್ಲಿ ಮಣ್ಣು ಹಿಂಡಿ ನಥಿಂಗ್ ಜೀರೋ. ಮತ್ತು ಹೇಗೆ ಇವ್ರಿಗೆ ಹೇಗೆ ಸ್ವಚ್ಛ ಮಾಡ್ಕೊತಾರೆ ಅಂತ ಅರ್ಥನೇ ಆಗೋದಿಲ್ಲ. ಅದು ಹೇಗೆ ದೇವ್ರ ಪೂಜೆ ಬರುತ್ತೆ, ಅದು ಅಡುಗೆ ಹೇಗೆ ಬರುತ್ತೆ, ಎಲ್ಲ ಮೈಲಿಗೆ ಮಯ. ಏನಾದ್ರೂ ಇರಬೇಕಲ್ಲ, ನಿಮ್ಮ ಹಳೆಯದಿಲ್ಲ, ಮಾಡರ್ನ್ ಪದ್ಧತಿ ಅನ್ನೋದು ಇರಬೇಕಲ್ಲ, ಕೊನೆ ಪಕ್ಷ ಏನೇನು ಪೂರ್ತಿ ಇರೋದಿಲ್ಲ ಕಡೆ. ನೀವು ಹಾಕೋದಕ್ಕೆ ಹ್ಯಾಂಗರ್ ಕೂಡ ಇರೋದಿಲ್ಲ ಕೆಲವು ಕಡೆಗೆ, ಫುಲ್ ಬಿಟ್ಬಿಟ್ಟಿರ್ತಾರೆ ಹಾಗೆ. ಅದು ಎಷ್ಟು ಗಲೀಜ್ಮಯ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಶಾಸ್ತ್ರೋಕ್ತವಾಗಿ ಒಂದು ಪದ್ಧತಿ ಇದೆ, ಆ ರೀತಿ ಇರಬೇಕು. ದಂತ ಸಾಮಾನ ಅದು ಮಂತ್ರ ಇದೆ, ಮತ್ತು ದಂತ ಕಷ್ಟ ತೊಗೋಬೇಕಾದ್ರೆ ಮಂತ್ರ ಹೇಳಿ ತೊಗೋಬೇಕು. ಮತ್ತು ಯಾವ ದಿವಸ ಹಲ್ಲು ಉಜ್ಜಬಾರದು, ಅದು ಒಂದು. ಮತ್ತೆ ಯಾವ ದಿವಸ ಹಲ್ಲು ಉಜ್ಜಬಾರ್ದು, ಯಾವ ದಿವಸ ಹಲ್ಲು ಉಜ್ಜಬೇಕು, ಪಿತೃಕಾರ್ಯ ಇತ್ಯಾದಿ ಇದ್ದಾಗ ಅವತ್ತು ಹಲ್ಲು ಉಜ್ಜಬಾರದು, ಗೊತ್ತಾಯ್ತಾ. ಮತ್ತು ಏಕಾಸಿ ಏಕಾಸಿ ಹಲ್ಲು ಉಜ್ಜಬಾರ್ದು, ಕೆಲವು ನಿಯಮಗಳು ಉಂಟು ಉಜ್ಜಬಾರ್ದು ಅಂತ. ಏನು ಮಾಡ್ಬೇಕಾದ್ರೆ ಅವತ್ತಿನ ದಿವಸ ಕ್ಲೀನ್ನೆಸ್ ಇರೋ ತಪ್ಪೇ ಗೊತ್ತಲ್ಲ ಅಂದರೆ, ಹಿಂದಿನ ದಿವಸ ರಾತ್ರಿ ಉಜ್ಜಿರಬೇಕು, ಪಿತೃಕಾರ್ಯ ಇದ್ದಾಗ ಹಿಂದಿನ ದಿವಸ ರಾತ್ರಿ ಉಜ್ಜಬೇಕು, ದಶಮಿ ರಾತ್ರಿ ಉಜ್ಜಬೇಕೆ ಹೊರತು ಏಕಾಸಿ ಉಜ್ಜಬಾರ್ದು. ಬೇರೆ ದಿವಸ ಎಂದೂ ಕೂಡ ರಾತ್ರಿ ಹಲ್ಲು ಉಜ್ಜಬಾರ್ದು, ಈಗ ಮಾತ್ರ ಉಜ್ಜಬೇಕು, ಅದು ನಿಯಮಗಳು. ಅವತ್ತು ಇವತ್ತು ಉಳಿದು ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇವತ್ತು ಅಭ್ಯಾಸ ಇದೆ. ಹತ್ತಗಳು ಹುಡುಗರು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ತಿಂಡಿ ಊಟ ಎಲ್ಲ ಶುರು ಮಾಡಿಬಿಡ್ತಾರೆ, ರಾತ್ರಿ 10 ಗಂಟೆ ಹಲ್ಲು ಉಜ್ಜಿ ಸ್ನಾನ ಮಾಡಿ ಮಲ್ಕೊಂಡ್ಬಿಡ್ತಾರೆ ಅಂಥದ್ದು. ಹಾಸ್ಟೆಲ್ ಪದ್ಧತಿ ಅದು ಅದು ಇದ್ದಿದೆ, ಹಾಸ್ಟೆಲ್ ಕಲ್ಚರ್ ಅಂತ ಹೇಳ್ತಾರೆ ಅದಕ್ಕೆ, ಗೊತ್ತಾಯ್ತಾ. ಸಿಟಿ ಕಲ್ಚರ್ ಅಂತ ಹೇಳೋ ಹಾಗೆ, ಸಿಟಿ ಕಲ್ಚರ್ ಏನು, ಒಳಗೆ ಬಡಿನು ಮೇಲೆ ಒಳ್ಳೆ ಅಂಗಿ, ಇದು ಸಿಟಿ ಕಲ್ಚರ್ ಅಂತ ಕಾಡಬಾರದಷ್ಟು ಜನಗಳಿಗೆ. ಅಷ್ಟೋ ಆ ಥರ ಬಂದು ಹೋಗಿಬಿಟ್ಟಿದೆ, ಅದು ಸ್ಟೂಡೆಂಟ್ ಕಲ್ಚರ್ ಅಂತ ಮಾಡಿಬಿಟ್ಟಿದ್ದಾರೆ. ಮನೆಗೆ ಅದು ಕಲ್ಚರ್ ಇಲ್ಲದೆ ಇರೋದೇ ಕಲ್ಚರ್ ಅಂತ ಆಯ್ತು ಅದಕ್ಕೆ, ಆ ರೀತಿ ಇರಬಾರದು ಅದು ಯಾವುದು. ಆಮೇಲೆ ನೀವು ದಂತ ಕಷ್ಟಕ್ಕೆ ಅವಾಗ ಏನು ಮಾಡಬೇಕು, ದಂತ ಕಷ್ಟನೇ ಸಿಗಲಿಲ್ಲ ಅವಾಗ ಏನು ಮಾಡಬೇಕು, ಅಥವಾ ದಶಮಿ ಬೆಳಿಗ್ಗೆ ರಾತ್ರಿ ಅಲ್ಲಿ ಉಜ್ಜಕ್ಕೆ ಆಗಲಿಲ್ಲ ಅವನಿಗೆ, ಏಕಾಶಿ ಅಲ್ಲಿ ಉಜ್ಜಬಾರ್ದು, ಅಲ್ಲಿ ಉಜ್ಜಾಗಿಲ್ಲ, ದಶಮಿ ರಾತ್ರಿ ಉಜ್ಜಲ್ಲಿ ಏನು ಮಾಡಬೇಕಾಗ, ಅದಕ್ಕೇನು ಪದ್ಧತಿ ಎಲ್ಲ ಹೇಳ್ತಾರೆ. ಇದು ನಿಮಗೆ ಆಶ್ಚರ್ಯ ಅಂದರೆ, ಅಭಾವೇ ದಂತ ಕಾಷ್ಟಾನ ನಿಷಿದ್ಧೇ ಚ ತಥಾ ಹನಿ, ಗೊತ್ತಾಯ್ತಾ. ಅದ್ಭಿ ದ್ವಾದಶಿಭಿರ್ ಗಂಡೂಷೈ ದ್ವಾದಶಿಭಿ ಪ್ರೋಕ್ತ ದಂತಶುದ್ಧಿ ಅಂದರೆ, ಅಂಥ ಹೊತ್ತಿನಲ್ಲಿ 12 ಸಲ ಬಾಯಿ ಮುಕ್ಕಳಿಸು ಕುಡಿದರೆ ಹಲ್ಲು ಇದಕ್ಕೆ ಈಕ್ವಲೆಂಟ್ ಅಂತ ಕರೀತಾರೆ. 12 ಸರ್ತಿ ಅಭಾವೇ ದಂತ ಕಾಷ್ಟಾನ, ದಂತ ಕಾಷ್ಟ ಸಿಗಲೇ ಇಲ್ಲ ಅಥವಾ ನಿಷಿದ್ಧ ದಿವಸ ಹಿಂದಿನ ದಿವಸ ಆಗಿರಲೇ ಇಲ್ಲ, ಅವಾಗ ಏನು ಮಾಡಬೇಕು, 12 ಸರ್ತಿ ಹಲ್ಲು ಉಜ್ಜಿ. ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ಶಾಸ್ತ್ರ ಓದಿಯೇ ಇಲ್ಲ, ಡೆಂಟಿಸ್ಟ್ ಪುಸ್ತಕ ಓದಿ ನೀವು, ಅವರು ತವಾಜ 12 ಸರ್ತಿ ಅವರು 12 ಸರ್ತಿ ಹಲ್ಲು ಉಜ್ಜಬೇಕು ಅಂತ ಬರೀತಾರೆ. ಇದನ್ನು ಓದಿಲ್ಲ ಅವರು, ಶಾಸ್ತ್ರ ಓದಿ ಅಲ್ಲಿಗೆ ಹೋಗ್ತಾರೆ, ಹೋಗ್ತಾನೇ ಇರಲಿಲ್ಲ, ಶಾಸ್ತ್ರ ಓದಿಲ್ಲ ಅವರು 12 ಅಂತಲೇ ಹೇಳ್ತಾರೆ. ಬಹಳ ಆಶ್ಚರ್ಯ ಅದು, 12 ಸರ್ತಿ ಬಾಯಿ ಮುಕ್ಕಿಸಿದ್ರೆ ಅದು ಹಲ್ಲು ಇದಕ್ಕೆ ಈಕ್ವಲೆಂಟ್ ಅಂತ ಕರೀತಾರೆ. ಅಂದರೆ ಅರ್ಥ ಏನು ಅಂದರೆ, ಶಾಸ್ತ್ರದ ಮಾತು ಆತ ರೂಢಿ ಬಂದೋಗ್ಬಿಟ್ಟಿದೆ ಅಷ್ಟೇ, ಅನ್ನೋಯಿಂಗ್ಲಿ ಏನಾಗಿದೆ ಅವರಿಗೆ, ಅದು ತಲೆ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಶಾಸ್ತ್ರ ಕರೆಕ್ಟಾಗಿ ಹೇಳುತ್ತೆ. 12 ಸರ್ತಿ ಬಾಯಿ ಮುಕ್ಕಳಿಸಿದರೆ ಕಲುಷದಂತೆ ಆಗತ್ತೆ. ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಯಥಾವಿಧಿ ಅಂತ ಒಂದೇ ಪದ, ಕೃತ್ವ ವಿಷ್ಣು ಸಮುತ್ಥಾಯ ಕೃತಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾತ್ ವಿಧಾನತಃ. ಅಲ್ಲಿ ಹೇಳಬೇಕಾದ್ರೂ ಕೂಡ ಆ ಮಣ್ಣು ಹೇಗಿರಬೇಕು, ಮಣ್ಣು ಹೇಳಿ ಯಾಕೆ ಕಲೆಕ್ಟ್ ಮಾಡಿರಬೇಕು. ಚಾತುರ್ಮಾಸದಲ್ಲಿ ಸ್ವಾಮಿಗಳೆಲ್ಲ ಮೊದಲು ಮಾಡೋ ಕೆಲಸ ಏನು ಗೊತ್ತಾ, ದೊಡ್ಡ ಮಣ್ಣು ಕಲೆಕ್ಟ್ ಮಾಡಬೇಕು. ಉಳಿದ ದಿವಸ ಎಲ್ಲ ಡೈಲಿ ಟೂರ್ ಇರುತ್ತೆ, ಅಲ್ಲಲ್ಲೇ ಸಿಗುತ್ತೆ. ಇಲ್ಲಿ 4 ತಿಂಗಳು ತಗೊಳ್ಳೋಗಿಲ್ಲ, ಒಂದು 4 ತಿಂಗಳು ಮತ್ತೆ ಎತ್ತಾಗಿಲ್ಲ, ಯಾಕಂದರೆ ಹುಳ ಇರುತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಮಳೆ ಬಂದಾಗ ಮೊದಲೇ ಕಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕಾದ್ರೆ ಮೃತ್ತಿಕಾ ಸಂಗ್ರಹಣ ಅಂತಲೇ ಹೇಳ್ತಾರೆ, ಅದಕ್ಕೆ ಪ್ರಿಪ್ರೇಷನ್ ಅದು. ಇದೆಲ್ಲ ವ್ಯವಸ್ಥೆಗಳಿದೆ. ಆ ದಿವಸಕ್ಕೆ ಕೂಡ ನಮ್ಮ ಇಂಥ ಮಣ್ಣೆ ಹುತ್ತದ ಮಣ್ಣಾಗಬಾರ್ದು, ಇನ್ನೊಬ್ರು ವಿಷದ ಮಣ್ಣಾಗಬಾರ್ದು, ಇವತ್ತು ಯಾವುದೋ ಮಣ್ಣು ಅಂತ ಹೇಳಿದರೆ ತಪ್ಪು. ಆ್ಯಕ್ಚುಲಿ ಸ್ವಲ್ಪ ಆಗಿದ್ರೆ ಟೆಟರೇ ಶುರುವಾಗಿಬಿಡುತ್ತೆ, ಆಮೇಲೆ ತಡೀತಾ ಭಾರಿ ಕೇರ್ಫುಲ್ ಆಗಿರಬೇಕು. ಶುದ್ಧವಾದ ಮಣ್ಣು ಈ ರೀತಿ ತರಬೇಕು, ಅದು ಸ್ಟಾಕ್ ಮಾಡಿರಬೇಕು. ಅವಾಗ ಯಾವ ಇದು ಸಿಂಥೆಟಿಕ್ ಆಗಿದಲ್ಲ ಆಗಬಾರ್ದು, ನಮ್ಮ ಕೆಮಿಕಲ್ಸಿಂದ ಆಗಬಾರ್ದು, ಕೆಲವು ಚರ್ಮನೇ ಸುಟ್ಬಿಡುತ್ತೆ, ಗೊತ್ತಾಯ್ತಾ. ಕ್ಲೀನಾಗಿ ಬರಬೇಕು, ಮತ್ತು ಎಷ್ಟು ಸರ್ತಿ ಮಣ್ಣಾಗಿ ಕೊಚ್ಚಬೇಕು, ಅದು ಒಂದು. ಮತ್ತೆ ಮಣ್ಣು ಎಷ್ಟು ಸರ್ತಿ ಮಣ್ಣಾಗಿ ಕೊಚ್ಚಬೇಕು, ಮೂತ್ರ ವಿಸರ್ಜನೆಗೆ ಎಷ್ಟು, ಮಲವಿಸರ್ಜನೆಗೆ ಎಷ್ಟು, ಎಲ್ಲ ಹೇಳ್ತಾರೆ. ಆಮೇಲೆ ಫೈನಲ್ ಹೇಳ್ಬಿಡ್ತಾರೆ ಏನಂತ, ಎಷ್ಟು ಅಂದರೆ ಅಲ್ಲಿ ನಿಮಗೆ ಯಾವತ್ ನಾ ಅಪೈತಿ ಅಮೇಧ್ಯಾಕ್ತ ಗಂಧ ಲೇಪಶ್ಚ ತತ್ಕೃತ. ನಿಮ್ಮ ಮನಸ್ಸೇ ಸ್ಯಾಟಿಸ್ಫೈ ಆಗಬೇಕು. ಏನಂತ, ಇವ್ರಿಗೆ ಸ್ಯಾಟಿಸ್ಫೈ ಡಿಸ್ಯಾಟಿಸ್ಫೈ ಆಗಿಲ್ಲ ಬುಡ್ಡಾತ್ಮ, ಇವನು ಕೈ ತೊಡೋದು ಅಸಹ್ಯ, ಬಂದ್ಬಿಡ್ತಾ ಕೈ ತೊಗೊಂಡು ಆಶ್ಚರ್ಯನೇ ಆಶ್ಚರ್ಯ. ಹೇಗೆ ಸಾಧ್ಯ ಅದು, ಇಂಪಾಸಿಬಲ್. ನೀನು ನೋಡಕ್ಕೆ ನೀವೇ ಅಬ್ಸರ್ವ್ ಮಾಡಿ ನೋಡು, 99 ಬಾತ್ರೂಮ್ಗಳಲ್ಲಿ ಕೈ ತೊಡೆಯ ಸಾಯಿ ಹೊತ್ಕೊಳ್ಳಬೇಕಾಗಿರುತ್ತೆ. ಪಾಪ ಇವನು ಇರೋದೇ ಇಲ್ಲ ಅಂದಮೇಲೆ ಇವರು ಶೌಚ ಮಾಡಿಕೊಂಡಿಲ್ಲ ಅಂತ ಸ್ಪಷ್ಟ ಅರ್ಥ ಆಯ್ತು. ಅದಕ್ಕೆ ಮಾಡ್ಕೊಂಡಿರಬೇಕು. ಕೊನೆಗೆ ಏನಾಗಬೇಕು ಅಂದರೆ ವಾಸನೆ ಹೋಗಿದ್ದು ನಿಮಗೆ ಕನ್ವಿನ್ಸ್ ಆಗಬೇಕು. ಮೊದಲು ಹೇಳ್ತಾರೆ 2 ಸರ್ತೆ 4 ಸರ್ತೆ ಹೇಳಿಬಿಡ್ತಾರೆ, ಕೊನೆಗೆ ನೀವು ಕನ್ವಿನ್ಸ್ ಆಗಬೇಕು ವಾಸನೆ ಇಲ್ಲ ಅಂತ ಆಗಬೇಕು. ಅಲ್ಲಿವರೆಗೂ ಕೂಡ ಕೈ ತೊಳೀರಿ. ಮತ್ತು ಕೈ ತೊಳಿಬೇಕಾದ್ರೆ ಇಷ್ಟೇ ಕೈ ತೊಳೆದ್ರೆ ತಪ್ಪು, ಮೊಳಕೈವರೆಗೂ ಕೈ ತೊಳಿಬೇಕು, ಮೊಳಕಾಲವರೆಗೂ ಕಾಲು ತೊಳಿಬೇಕು. ಇದೆಲ್ಲ ಹಳ್ಳಿಗಳಲ್ಲಿ ಹಿಂದೆ ಫಸ್ಟ್ ಕ್ಲಾಸ್ ಅಭ್ಯಾಸ ಇತ್ತು. ಮನೆ ಮುಂದೆ ತೊಟ್ಟಿ ಇರ್ತಿತ್ತಲ್ಲ, ಆ ತೊಳ್ಕೊಳ್ಳೋದೇ ಒಳಗೆ ಹೋಗ್ತಿರಲಿಲ್ಲ, ಆ ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ನಿಮ್ಗೆ ಆಶ್ ಇವ್ರು ಉಳಿದವ್ರಿಗೆ ಆಡ್ಕೊಂಡಾಗ ಕಾಣುತ್ತದೆ. ಇವತ್ತು ಹಳ್ಳಿ ಇವತ್ತು ಹಳ್ಳಿಗಳು ಅವರು ಮಾಡರ್ನ್ ಆಗಿಬಿಟ್ಟಿದ್ದಾರೆ ತುಂಬ ಕಡೆಗೆ. ತುಂಬ ಹುಡುಕಿದರೆ ಅವ್ರು ಸಷ್ಟಾಸೆ ಕೈ ತೊಳಗೆ ಬರ್ತಾಯಿದ್ರು. ಅವರಿಗೆ ಶೂದ್ರರಿಗೆಲ್ಲ ಏನು ಇರ್ತಿರಲಿಲ್ಲ, ಸಾಮಾನ್ಯ ನಿತ್ಯ ಸ್ನಾನ ಎಲ್ಲ ಇರ್ತಿರಲಿಲ್ಲ. ಆದ್ದರಿಂದ ಅವ್ರು ಸ್ನಾನ ಮಾಡಿದಷ್ಟೇ ಅವ್ರು ಕ್ಲೀನಾಗಲಿಕ್ಕೆ ಅವಕಾಶ ಇತ್ತು. ಈಗ ಅದೆಲ್ಲ ಹೊರಟೋಗ್ಬಿಟ್ಟಿದೆ. ಇವಾಗ ಊಟ ಮಾಡೋ ಕೈ ಸ್ಪೂನ್ ಆದ್ದರಿಂದ, ಟೇಬಲ್ಲು ಸ್ಪೂನ್ ಆದ್ದರಿಂದ ಕೈ ಒರೆಸ್ಕೊಂಬಿಟ್ರು, ಇನ್ನೊಬ್ಬರು ಬೈ ಒರೆಸಿದ್ರೆ ಆಯಿತು, ತಾವು ಒರೆಸ್ಕೊಳ್ಬೇಕತ್ತೆ. ಆ ಥರ ಆಗೋಗ್ಬಿಟ್ಟು ಕೈ ತೊಳೆಯೋ ಕಾನ್ಸೆಪ್ಟೇ ಇಲ್ಲ. ಹೆಂಜಲು ಪೂರ್ತಿ ಮನೆಯೆಲ್ಲ ಹೆಂಜಲು ಮಯ, ಅರ್ಥ ಆಯ್ತಾ. ಯಾರ್ದಾರು ಮನೆಗೆ ಹೋದರೆ ನಿಮಗೆ ಸೋಫಾ ಮೇಲೆ ಕೂಡ ಆಗಿಲ್ಲ, ಚೇರ್ ಮೇಲೆ ಕೂಡ ಆಗಿಲ್ಲ, ಎಲ್ಲಿ ಕೂತ್ರೆ ಏನಾಗಿರುತ್ತೆ ಅಲ್ಲಿ ಮೈಲಿಗೆದೆ. ಅದಕ್ಕೆ ಹೋಗದೇ ಇರೋದೇ ಕ್ಷೇಮ. ಹಾಲು ತೊಗೊಳಂಗಿಲ್ಲ, ಹಾಲು ಏನೇನೂ ಇಲ್ಲ. ಹಿಂದಿನ ಕಾಲಕ್ಕೆ ಶೂದ್ರ ಮನೆಯಲ್ಲಿ ಹಾಲು ಕುಡಿಬೋದಾಗಿತ್ತು, ಗೊತ್ತಾಯ್ತಾ. ಅವ್ರು ಆ ಥರ ವ್ಯವಸ್ಥೆ ಮಾಡ್ತಾರೆ. ಅವ್ರು ತೊಡೆದ್ರೆ ತಂಬಿಗೆ ಫಳ ಪಡಬೋ ಹೊಳಿತಾ ಇರೋದು ಶೂದ್ರ ಮನೆ ತಂಬಿಗೆಗಳು ಅಂತ ಹೇಳಿದರೆ ಆ ರೀತಿಯೇ ತೊಳಿಬೇಕು ಅವರು. ಅಂದರೆ ಹಳ್ಳಿ ಊರಲ್ಲಿ ತಮಗೆ ಗೊತ್ತಲ್ಲ, ಹಳ್ಳಿ ಊರಲ್ಲಿ ನೋಡಿದಾಗ ಎಲ್ಲ ಎಷ್ಟು ಚೆನ್ನಾಗಿ ಹೊಡಿ. ಇವತ್ತು ಅತಿ ಹೊಡೆಯೋದೇ ಇಲ್ಲ ತಂಬಿಗಳು ಆ ರೀತಿ, ಅಷ್ಟು ಯಾರು ತೊಳೆಯೋದೇ ಇಲ್ಲ ಆ ರೀತಿ. ಯಾರು ಕಿತ್ತಾಳೆ ಜಾತಕ್ಕೆ ಉಪಯೋಗಿಸಿ ಯಾತಕ್ಕೆ ಗೊತ್ತಾ, ಕ್ಲಿಯರ್ ಗೊತ್ತಾಗಲಿ ಅಂತ. ಈ ಸ್ಟೀಲ್ನಲ್ಲಿ ಗೊತ್ತಾಗಲ್ಲ, ಈ ಪ್ಲಾಸ್ಟಿಕಲ್ಲಿ ಏನೇನೋ ಗೊತ್ತಾಗಲ್ಲ, ತಿಳಿತಿಲ್ಲ. ಸ್ಟೀಲಲ್ಲಿ ನೀವು ತೊಡೆದಕ್ಕೆ ಗೊತ್ತಾಗಬೇಕು, ಹುಣಸೇನು ಕ್ಲಿಯರಾಗಿ ಗೊತ್ತಾಗುತ್ತೆ. ಹುಣಸೆ ಇದರಲ್ಲಿ ತಾಮ್ರ ಹಿತ್ತಾಳಿ ಆದರೆ ತೊಡೆದಕ್ಕೆ ಕ್ಲಿಯರಾಗಿ ಗೊತ್ತಾಗ್ಬಿಟ್ಟು, ಅದಕ್ಕೆ ಅದನ್ನು ಯಾತಕ್ಕೆ ಉಪಯೋಗಿಸ್ತಿದ್ರು ಅಂದರೆ ನೀವು ಡೌಟೇ ಬರಬಾರ್ದು. ಇಂಥ ಒಂದು ವ್ಯವಸ್ಥೆ ಇತ್ತು. ಅದೆಲ್ಲ ಅರ್ಥ ಮಾಡಿಕೊಡೋಕ್ಕೆ ಸರಿಯಾದ ಸದಾಚಾರ ಸ್ಫೂರ್ತಿ ನವರಿವರಲ್ಲ, ವಿದ್ಯಾಪೀಠಗಳಲ್ಲಿ ಯಾರು ಓದಲ್ಲ. ಆದ್ದರಿಂದ ಶೌಚದ ಕಾನ್ಸೆಪ್ಟೇ ಬರೋದಿಲ್ಲ, ಸರಿಯಾಗಿ ಓದಬೇಕದು. ಇದು ಎಷ್ಟು ಇಂಪಾರ್ಟೆಂಟ್ ಗ್ರಂಥ ಅಂದರೆ ವಿಶ್ವನಾಥ ಸೂರಿಗಳು ಅಂತ ಒಬ್ಬರು, ತರಂಗಿಣಿ ರಾಮಾಚಾರ್ಯ ಭಾಳ ಪ್ರಸಿದ್ಧ, ನ್ಯಾಯಾಮೃತಕ್ಕೆ ಒಳ್ಳೆ ಅದ್ವೈತ ಸಿದ್ಧಿ ಉತ್ತರ ಕೊಟ್ಟವರು, ಗೊತ್ತಾಯ್ತು. ಭಾರಿ ದೊಡ್ಡ ವಿದ್ವಾಂಸರು. ಅವರ ತಂದೆ ವಿಶ್ವನಾಥ ಸೂರಿ ಅಂತ ಹೆಸರು, ವಿಶ್ವನಾಥಾಚಾರ್ಯರು, ಆ ಕಡೆಯವರು, ಗೋದಾವರಿ ತೀರದಿಂದ ಬಂದವರು. ಅವರೊಂದು ವ್ಯಾಖ್ಯಾನ ಬರೆದರು ಸದಾಚಾರ ಸ್ಮೃತಿಗೆ, ನಿಮಗೆ ಆಶ್ಚರ್ಯ. ಇರೋದದು 41 ಶ್ಲೋಕ, ಕೆಲವು ಪಾಡಿದ್ರೆ 39 ಶ್ಲೋಕ. ಅದರಲ್ಲಿ ಅರ್ಥಕ್ಕರ್ಧ ಕೊಟೇಷನ್ಸು. ಮೊದಲೊಂದು 16 ಶ್ಲೋಕ ಏನು ಅಷ್ಟೇ ಹೇಳಿರೋದು, 16 ಶ್ಲೋಕಕ್ಕೆ ಒಂದು 500 ಪುಟ ವ್ಯಾಖ್ಯಾನ ಬರೆದ್ರು. 500 pages ವ್ಯಾಖ್ಯಾನ. ಎಲ್ಲ ಸ್ಮೃತಿಗಳ ವಿಷಯ ಪ್ಯಾಕ್ ಮಾಡ್ತಾರೆ, ಎಷ್ಟೆಷ್ಟು ವಿಷಯ ಬಂದಿದೆ ಅಂತೆ, ಗೊತ್ತಾಯ್ತಾ. ಅವ್ರು ಹೇಳ್ತಾರೆ ನಮ್ಮ ತಂದೆ ಸದಾಚಾರ ಅಷ್ಟು ಅದ್ಭುತ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಹೇಳ್ತಾರೆ. ಆ ವ್ಯಾಖ್ಯಾನ ಸಿಕ್ಕಿದೆ, ಪೂರ್ತಿ ಸಿಕ್ಕಿಲ್ಲ, ಅರ್ಧ ಸಿಕ್ಕಿದೆ. ಅರ್ಧಕ್ಕೆ ಅಷ್ಟು ದೊಡ್ಡ ಪುಸ್ತಕ ಅದು, ಹೇಳಿತಾ. ಮತ್ತು ಇವರ ಅಣ್ಣ ತರಂಗಿಣಿ ರಾಮಾಚಾರ ಅಣ್ಣ ನಾರಾಯಣಾಚಾರ್ಯರು ಅಂತ ಹೇಳಿ ಭಾರಿ ದೊಡ್ಡ ವಿದ್ವಾಂಸರು. ಅವರು ಕೂಡ ಅದ್ವೈತ ಕಾಲಾನಲ ಮಧ್ವ ಮಂತ್ರಾರ್ಥ ಎಲ್ಲ ಬರೆದಿದ್ದಾರೆ. ಅವರು ಕೂಡ ಒಳ್ಳೆಯ ವ್ಯಾಖ್ಯಾನ ಬರೀತಾರೆ, ಅದನ್ನು ಉಲ್ಲೇಖ ಮಾಡ್ತಾರೆ. ನಮ್ಮ ಅಣ್ಣ ಸದಾಚಾರ ವ್ಯಾಖ್ಯಾನ ಬರೆದಿದ್ದಾರೆ, ಸದಾಚಾರದ ವ್ಯಾಖ್ಯಾನ ಬರೆಯ ನೆಪದವರು ಧರ್ಮಶಾಸ್ತ್ರನೇ ಬರೆದಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನಕ್ಕೆ ಯಾತಕ್ಕೆ ಕಾಯ್ತಿದ್ದೇನೆ ಅಂದರೆ ಅವರು ಕೂಡ ಭಾಳ ಒಳ್ಳೆಯ ವ್ಯಾಖ್ಯಾನ, ಆನ್ಯಕ ಕೌಸ್ತುಭ ಅಂತ ಹೆಸರು. ಇದಕ್ಕೆಲ್ಲ ತುಂಬ ಡೀಟೇಲ್ಸ್ ಬರೀತಾರೋ ಪ್ರತಿಯೊಂದಕ್ಕೂ ಕೂಡ. ಊಟಕ್ಕೆ ಯಾವ ಮುಖ ದಿಕ್ಕು ಮಾಡಿಕೊಡಬೇಕು, ಪ್ರತಿಯೊಂದಕ್ಕೂ ಕೂಡ ಅಷ್ಟು ಕ್ಲಾರಿಟಿ ಕೊಡ್ತಾರೆ. ತಿಳಿತಾ, ಅದಕ್ಕೆ ಅದು ಪುಸ್ತಕ ಬರಬೇಕು. ಪುಸ್ತಕ ಬಂದಿದೆ, ಅದನ್ನ ಎಂದು ಸಿಗದೆ ಹೋದರೆ ಜೆರಾಕ್ಸ್ ಮಾಡಿಸ್ಬಿಡ್ಬೇಕಷ್ಟೇ. ನೋಡಿ ಅದನ್ನು ಜೆರಾಕ್ಸ್ ಕಂಟಿನ್ಯೂ ಮಾಡೋಣ. ನಾಳೆ ದಿವಸ ಕಂಟಿನ್ಯೂಷನ್. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಶ್ರೀಯತಾಂ ಸಮರಾಯಃ.